ಜಯತಿ ಹರೇರಚಿತ್ಯ ಸರ್ವದೇವೈಕ್ಯ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಜಯತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾಲಿಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶಿ ಚಂದ್ರಮಃ ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇಹರೆ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನೆಕ್ಸ್ಟ್ ಪದ್ಯ ತರ್ಟಿಯತ್ ಪದ್ಯದಲ್ಲಿ ಏನ್ ನೋಡಿದ್ದೀವಿ ಅಂದ್ರೆ ಜಡಗಳದ್ದು ತಗೊಳ್ತಾರೆ. ಜಡಗಳದು ಎರಡು ರೀತಿಯಾಗಿದೆ. ಒಂದು ಒಂದು ಮನುಷ್ಯರಿಂದ ಕೆತ್ತಿಸಲ್ಪಟ್ಟದ್ದು ಒಂದು ಜಡಗಳಲ್ಲಿ ಕೆತ್ತಿಸಿ ಕೊಡ್ತಾರೆ, ಅದು ಒಂದು ಬಗೆ. ಅದು ಬಗ್ಗೆ ವಿಸ್ತಾರವಾಗಿ ನೋಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಬಗೆ ಇದೆ ಜಡಗಳಲ್ಲಿ. ಇನ್ನೊಂದು ಬಗೆ ಏನು ಅಂದ್ರೆ ಯಾವತ್ತು ಇರುವಂತದ್ದು ಶುದ್ಧವಾದ ಜಡ ಪ್ರತಿಮೆಗಳು ಅಂತ ಹೇಳ್ತಾರೆ. ಶುದ್ಧವಾದ ಜಡ ಪ್ರತಿಮೆಗಳು ಅಂದ್ರೆ ಯಾವ್ದು ಇಲ್ಲಿ ಹೇಳ್ತಾರಂದ್ರೆ, ಇಲ್ಲಿ ವಿಶೇಷವಾಗಿ ನಮ್ಮ ಮನೆಗಳಲ್ಲಿ ಇಟ್ಟುಕೊಂಡಿರುವಂತಹ ಸಾಳಗ್ರಾಮ ಚಕ್ರಾಂಕಿತ ಮುಂತಾದ ಹೇಳ್ತಾರೆ. ಪ್ಲಸ್ ಇದರಿಂದಲೇ ಆಗಿರುವಂತ ಸಹಜವಾಗಿ ಸ್ವಯಂ ವ್ಯಕ್ತ ಅಂತ ಹೇಳ್ತೀವಲ್ಲ, ಸ್ವಯಂ ವ್ಯಕ್ತ ಅಂದ್ರೆ ವಿಶ್ವಕರ್ಮ ಕೆತ್ತಿದ್ದಲ್ಲ. ಇವಾಗ ಅತ್ತಿವರದ ಅಂತ ಹೇಳಿ ವಿಶ್ವಕರ್ಮ ಕೆತ್ತಿದ ಅಂತ ಹೇಳ್ತಾರಲ್ಲ, ಆತರ ವಿಶ್ವಕರ್ಮ ಕೆತ್ತಿದ್ದಲ್ಲ ಇದು. ಇದು ಹಾಗೆ ಬ್ರಹ್ಮ ಕರಾಚಿತ ಅಂತಾನೆ ಹೇಳ್ತಾರೆ, ಬ್ರಹ್ಮನೇ ಮಾಡಿದ್ದದ್ದು ಅಂತ ಹೇಳ್ತಾರ. ಸೊ ಅಂದ್ರೆ ಬ್ರಹ್ಮನೇ ಮಾಡಿದ್ದು ಅಂದ್ರೆ ಈ ಬ್ರಹ್ಮಾಂಡ ಬಂದಾಗ ಹೇಗಿತ್ತು ಹಾಗೆ ಇರುವಂತದ್ದು ಅದು. ಯೂಶ್ವಲಿ ಅದು ಹೇಗಿರುತ್ತೆ ಅಂದ್ರೆ ಇಲ್ಲಿ ಸಹಜ ನಗಗಳ ಅಭಿಮಾನಿ ಇದು ಸಹಜಾಚಲಗಳು ಅಂದ್ರೆ ಅಚಲಗಳು ಅಂದ್ರೆ ಜಡ ಅಂತ ಒಂದಾಗತ್ತ. ಅಚಲಗಳು ಅಂದ್ರೆ ಯಾವತ್ತೂ ಅಚಲವಾಗಿರುವಂತ ಆ ಒಂದು ಗಿರಿ ಪರ್ವತ ಮುಂತಾದ ಅಂತಾಗತ್ತೆ. ಇಲ್ಲಿ ಎಲ್ಲಾ ಗಿರಿಗಳು ಎಲ್ಲಾ ಪರ್ವತ ಭೂಮಿಯಲ್ಲಿ ಇರುವಂತ ಎಲ್ಲವೂ ಅಂತ ಅದು ಆಗೋದಿಲ್ಲ, ವಿಶೇಷವಾಗಿ ಇರುವಂತದ್ದು. ಅದು ಹೇಗೆ ವಿಶೇಷ ಗೊತ್ತಾಗತ್ತಂದ್ರೆ ಅದಕ್ಕೆ ನಾವು ತೀರ್ಥಕ್ಷೇತ್ರಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಬೇಸಿಕಲಿ ಇದನ್ನ ಎರಡು ಭಾಗ ಮಾಡ್ತಾರೆ. ಸಹಜದಲ್ಲಿ ಏನ್ ಮಾಡ್ತಾರಂದ್ರೆ ತೀರ್ಥಕ್ಷೇತ್ರ ಶಿಲಾ ಅಂತ ಮೂರು ಮಾಡ್ತಾರೆ. ಇಲ್ಲಿ ಬಂದು ಎಲ್ಲವೂ ಒಟ್ಟಿಗೆ ಮಾಡಿ ತೀರ್ಥಕ್ಷೇತ್ರ ಶಿಲೆ ಮೂರನ್ನು ಒಟ್ಟಿಗೆ ಮಾಡಿ ಸಹಜಾಚಲಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಪದ್ಯ ಹೀಗಿದೆ: ನಗಗಳ ಅಭಿಮಾನಿಗಳೆನಿಪ ಸುರರುಗಳು ಸಹಜಾಚಲಗಳಿಗೆ ಮಾ ನಿಗಳೆನಿಸಿ ವಾಸುದೇವನ ಪೂಜಿಸುತ್ತಲಿಹರು ಸ್ವಗತ ಭೇದ ವಿವರ್ಜಿತ ನಾಲ್ಬಗೆ ಪ್ರತೀಕದಿ ತಿಳಿದು ಪೂಜಿಸೆ ಬಿಗಡ ಸಂಸಾರಾಬ್ಧಿ ದಾಟಿಸಿ ಮುಕ್ತರನು ಮಾಳ್ಪ ಅಂತ ಹೇಳ್ತಾ ಇದ್ದಾರೆ. ಮುಕ್ತರನು ಮಾಳ್ಪ ಅಂತ ಹೇಳ್ತಾರೆ. ಮುಕ್ತರನ್ನು ಮಾಳ್ಪ ಅಂದ್ರೆ ಮುಕ್ತರು ಮಾಡೋದು ನಾವು ನೋಡಿದೀವಿ. ಮುಕ್ತರು ಮಾಡೋದು ವಾಸುದೇವ ರೂಪ ಅಂತ, ಮುಕ್ತಿ ಪ್ರದಾಯಕ ವಾಸುದೇವ ಅಂತ, ವಾಸುದೇವ ರೂಪ ಅಂತ ನೋಡಿದೀವಿ. ಈ ವಾಸುದೇವ ಅಂತ ಕೊಂಡ್ರೆ ನಾವು ತಿರ್ಗಾನು ವಾಸುದೇವ ಈ ಶಬ್ದಾರ್ಥ ಅನೇಕ ಅರ್ಥಗಳು ಬರುತ್ತೆ. ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ರೂಪ ಇದೆಲ್ಲ ಬರೋದು ಒಂದು ಇದೆ. ಬಟ್ ಈ ಹೆಸರುಗಳ ಮೀನಿಂಗ್ ಅಂತ ಕೊಂಡ್ರೆ ನೂರು ಮೀನಿಂಗ್ ಇದ್ರೂ ಇಲ್ಲಿ ಯಾಕೆ ಸ್ಪೆಸಿಫಿಕ್ ಆಗಿ ಈ ವಾಸುದೇವ ರೂಪವನ್ನ ಹೇಳ್ತಾರೆ ಎಂಬ ಆ ಅರ್ಥವನ್ನ ಚಿಂತನೆ ಮಾಡೋದು. ಏನಂದ್ರೆ ಫಸ್ಟ್ ವಸು ಅಂದ್ರೆ ವಾಸು ಅಂದ್ರೆ ಅಭಿಷ್ಟ, ಅಭಿತಃ ಇಷ್ಟ, ನಮಗೆ ಈ ಜೀವಕ್ಕೆ ಬೇಕಾದ ಎಲ್ಲಾ ಇಷ್ಟಗಳು ಕೊಡುವ ಅಭಿಷ್ಟಪ್ರದ ಉತ್ತಮ ಅಂಬೋದು. ಸೊ ಅದಕ್ಕೆ ವಾಸು ದೇವ ಅಂಬೋದು. ದೇವ ಅಂದ್ರೆ ಪ್ರಕಾಶ, ಇಲ್ಲಿ ಬರೋದು ಪ್ರಕಾಶ ರೂಪದಿಂದ ಇದ್ದಾನೆ. ಯಾಕೆ ಇದು ಅಂದ್ರೆ ಕೊನೆಯಲ್ಲಿ ಕೊಟ್ಟಿದ್ದ ಶ್ರೀ ವಾಸುದೇವನ ವಾಸುದೇವ ಹೇಗಿದ್ದಾನಂದ್ರೆ ಪ್ರಕಾಶಮಾನನಾಗಿ ಇದ್ದಾನೆ, ದಿವ್ಯ ರೂಪದಿಂದ ಇದ್ದಾನೆ. ಇದು ಒಂದು. ಇನ್ನೊಂದು ಏನಂದ್ರೆ ಮುಖ್ಯವಾಗಿ ಇಲ್ಲಿ ವಸು ಅಂದ್ರೆ ಆಚ್ಛಾದನೆ ಅಂದ್ರೆ ಮುಚ್ಚಿಕೊಂಡಿರ್ತಾನೆ ಅಂತ. ಸೊ ಮುಚ್ಚಿಕೊಂಡಿರೋದು ಯಾವುದು ಅಂದ್ರೆ ಭೂಮಿಗೆ ಮುಚ್ಚಿಕೊಂಡ ಈ ಭೂಮಿಗೆ ಭೂಮಿಯನ್ನ ಆವರಿಸಿ ಇರೋದೇನು, ಭೂಮಿಯ ಸುತ್ತಿ ಇರುವಂತ ಸಮುದ್ರ ಅಂಬೋದು ಈ ಭೂಮಿಯನ್ನ ಆಚಾದ ಅಂದ್ರೆ ಆವರಿಸಿ ಇದೆ. ನಾವ್ ಹೇಳ್ತೀವಲ್ಲ ಭೂಮಿಗೆ, ಭೂಮಿಯಿಂದ ಇಡೀ ಭೂಭಾಗಕ್ಕೆ ಸುತ್ತು ಏನಿದೆ ಅಂದ್ರೆ ಆ ಲವಣ ಸಮುದ್ರ ಇದೆ ಅಂತ ಹೇಳ್ತೀವಲ್ಲ. ಸೊ ಈ ಒಂದು ಸಮುದ್ರ, ಈ ಸಮುದ್ರ ಎಷ್ಟು ದೊಡ್ಡ ಸಮುದ್ರ, ಇದನ್ನ ದೇವಯತಿ ಅಂದ್ರೆ ದೂರ ಮಾಡ್ತಾನೆ. ಸೊ ಅದೇ ನಮ್ಗೆ ಬೇಕಾಗಿದೆ. ಇಲ್ಲಿ ಏನು ಸಮುದ್ರ ಹೇಳ್ತಾರೆ, ವಿಗಡ ಸಂಸಾರಾಬ್ಧಿ ದಾಟಿಸಿ ಮುಕ್ತರನ್ನು ಮಾಡ್ಪ ಅಂತ. ಸೊ ಈ ಸಂಸಾರವನ್ನ ದಾಟಿಸ್ತಾನೆ. ಯಾವ ತರದ ಸಂಸಾರ ಇದು, ಎರಡು ರೀತಿಯಾದ ಪಾಠ ಇದೆ. ವಿಗತ ಅಂತನೂ ಇದೆ, ವಿಗಡ ಅಂತನೂ ಇದೆ, ಎರಡು ಇದೆ. ನಾವು ಬಂದು ಹೀಗೆ ವಿಗಡ ಅಂತ ತಗೊಂಡಿದ್ದೀವಿ. ವಿಗಡ ಅಂದ್ರೆ ದುಸ್ತರವಾದದ್ದು, ಅಂದ್ರೆ ತುಂಬಾ ಕಠಿಣವಾದದ್ದು, ಕಠಿಣವಾದ ಸಂಸಾರ. ಈ ಸಂಸಾರ ಅಂಬೋ ಸಮುದ್ರ, ಸಂಸಾರ ಅಂಬೋ ಸಮುದ್ರ ಅಂಬೋದಕ್ಕೆ ಅನೇಕ ಮೀನಿಂಗ್ ಇದ್ರು. ಒಂದು ಮೀನಿಂಗ್ ಏನು, ಯಾವುದು ನಮ್ಮ ಜೀವಕ್ಕೆ ದುಸ್ತರವಾದದ್ದು ಯಾವ್ದಿದೆ, ಈ ಲಿಂಗದೇಹ ಅಂಬೋ ಆವರಣ ಇದೆಲ್ಲ. ಈ ಲಿಂಗದೇಹ ಅಂಬೋದು ತುಂಬಾ ದುಸ್ತರವಾಗಿದೆ. ಎಲ್ಲವೂ ಶುರುವಾಗ ಅಲ್ಲಿಂದ ಎಲ್ಲ ಬರುತ್ತೆ. ಈ ಲಿಂಗ ದೇಹದ ಸಂಬಂಧ ಇದೆಲ್ಲ, ಈ ಲಿಂಗ ದೇಹ ಅಂಬೋದು ಅದನ್ನ ಹೇಳ್ತಾರೆ, ಅದನ್ನ ಸಂಸಾರ ಅಂತ. ಅದು ಬಂದು ಅದೇ ಸಮುದ್ರ ಅಂತ ಹೇಳ್ತಾರೆ. ಸಮುದ್ರ ಅಂದ್ರೆ ಏನು, ದೊಡ್ಡದ ಅಪರಂಪಾರವಾಗಿ ಇರುವಂತ ಸಮುದ್ರ. ಹಾಗೇನೆ ಲಿಂಗ ದೇಹ ನಮ್ಗೆ ಅನಾದಿ ಕಾಲದಿಂದ ಇರುವಂತದ್ದು, ಅದನ್ನ ಅದು ದುಸ್ತರವಾದದ್ದು, ಅದನ್ನ ದಾಟಿಸಬೇಕು. ಅದು ಎಂತ ಸಮುದ್ರ ಅಂದ್ರೆ ಈ ಸಂಸಾರವನ್ನ ಕೊಡುತ್ತ, ಈ ಸಂಸಾರ ಅಂದ್ರೆ ಸುಖ ದುಃಖವನ್ನ ಕೊಡುವ ಸಮುದ್ರದಂತೆ ಇರುವ ಲಿಂಗ ದೇಹ ಇದು ದುಸ್ತರವಾದದ್ದು. ಇದನ್ನ ದಾಟಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಸ್ವಯಂ ರಮಾದೇವಿಯ ಅಲ್ಲಿ ನಿಂತಿರ್ತಾಳೆ. ಆ ದುರ್ಗಾದೇವಿಯಿಂದ ಆ ಒಂದು ಅಭಿಮನ್ಯವಾದಂತ ಈ ಲಿಂಗದೇಹ ಇದೆ. ಸೊ ಈ ಲಿಂಗದೇಹ ಅಂಬೋ ಸಂಸಾರವನ್ನ ದಾಟಿಸ್ತಾರೆ. ಸೊ ಅದಕ್ಕೆ ಇಲ್ಲಿ ಆಚ್ಛಾದನೆ ಅಂತ ಹೇಳುವಾಗ, ವಸು ಆಚ್ಛಾದನೆ ಅಂತ ಹೇಳುವಾಗ, ವಸ್ತ್ರ ರೂಪವಾಗಿ ಈ ಭೂಮಿಗೆ ಇರೋದು ಅಂತ. ಆಚ್ಛಾದನೆ ಏನ್ ಮಾಡ್ತಾ ಇದೆ, ಈ ಒಂದು ಆಚ್ಛಾದನೆ ಮಾಡಿಸೋಳು ಈ ದುರ್ಗಾರೂಪಗಳಾದಂತ ಈ ಬರೀ ಜಡ ಲಿಂಗ ದೇಹ ಅಲ್ಲ, ಆಚ್ಛಾದನೆ ಮಾಡಿಸೋಳು ಆ ದುರ್ಗಾರೂಪದಿಂದ ಅವಳು ಏನನ್ನ ಆಚ್ಛಾದನೆ ಮಾಡ್ತಾ ಇದ್ದಾಳೆ ನಮ್ಗೆ, ನಮಗೆ ನಾವು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ನಾವು ಎಂತ ಜೀವ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ದೇವರು ನನ್ನಲ್ಲಿ ಇರುವಂತ ಈ ನನಗೆ ಅತೀ ಸಮೀಪದಲ್ಲಿ ಇರುವಂತ ಈ ಭಗವಂತ ವಾಸುದೇವ, ಇವನು ಯಾರಂತೂ ಇವನನ್ನು ನೋಡಿಲ್ಲ. ಅದಕ್ಕೆ ಆ ಪರದೆ ರೂಪದಲ್ಲಿ ಇರೋದು ದುರ್ಗಾದೇವಿ, ಅದೇ ಆಚ್ಛಾದನ. ಸೊ ಅದಕ್ಕೆ ವಸು ಆಚ್ಛಾದನ. ಆ ಒಂದು ಅದನ್ನ ದುರ್ಗಾದೇವಿ, ದುರ್ಗಾದೇವಿಯಿಂದ ಅಭಿಮನ್ಯವಾದಂತ ಈ ಮೂಲ ಪ್ರಕೃತಿ ಸದೃಶವಾದಂತ ಲಿಂಗದೇಹ. ಸೊ ಲಿಂಗದೇಹ ಜಡ, ಅದಕ್ಕೆ ಅಭಿಮಾನಿನಿ ದುರ್ಗಾದೇವಿ. ಅವಳು ಈ ಒಂದು ಸಂಸಾರದಲ್ಲಿ ನಮ್ಮನ್ನ ಇಟ್ಟಿದ್ದಾಳೆ. ಅವಳನ್ನ ದೇವಯತಿ, ಅವಳಿಗೆ ಏನ್ ಮಾಡ್ತಾನೆ, ದೇವರು ಪ್ರೇರಣೆ ಕೊಟ್ಟು, ಅಮ್ಮ ನೀನು ಸರಿಸು. ಅವಳಲ್ಲಿ ಪ್ರೇರಣೆ ಕೊಟ್ಟಂದ್ರೆ ದುರ್ಗಾದೇವಿಯಲ್ಲಿ ತಾನೇ ನಿಂತು ಅದನ್ನ ಸರಿಸ್ತಾನೆ. ಸೊ ಅದಕ್ಕೆ ವಾಸುದೇವ ಅಂಬೋದು, ಅದಕ್ಕೆ ಮೋಕ್ಷ ಪ್ರದಾಯಕ ವಾಸುದೇವ ಅಂತ ನಾವು ಹೇಳ್ತೀವಿ. ಅದಕ್ಕೆ ಇಲ್ಲಿ ಹೇಳುವಾಗ ಶ್ರೀ ವಾಸುದೇವನ ಅಂತ, ಶ್ರೀ ಅಂದ್ರೆ ಲಕ್ಷ್ಮೀ ದೇವಿನ ಇಟ್ಟುಕೋಬೇಕು. ಸೊ ಇಲ್ಲಿ ವಾಸುದೇವನ ಅದು ಒಂದು. ಇನ್ನೊಂದು ಏನಂದ್ರೆ ಇಲ್ಲಿ ಎಲ್ಲಿ ನೋಡಬೇಕು ಅಂದ್ರೆ ಹೇಳ್ತಾರೆ, ನಗಗಳಿಗೆ ಅದು ಗ ಅಂದ್ರೆ ಚಲಿಸುವುದು ಅಂತ. ನಗ ಅಂದ್ರೆ ಚಲಿಸದೇ ಇರೋ, ಚಲಿಸೋದು ಅಂತ ಇಲ್ಲಿ ಬರೋದು, ಚೇತನಗಳೇ ಚಲಿಸೋದು. ಸೊ ಚಲಿಸದೇ ಇರೋದು ಅಂದ್ರೆ ಏನಾಗತ್ತೆ, ಜಡಗಳು ಅಂತಾಗತ್ತೆ. ಸೊ ಈ ಜಡಗಳಿಗೆ, ಜಡ ಅಂದ್ರೆ ಎಲ್ಲಾ ಜಡ ತಕೊಳ್ತಾ ಇಲ್ಲ, ಇಲ್ಲಿ ತಗೊಳ್ಳುವಂತ ಜಡಗಳು ಎಂತಾದ್ದು ಅಂದ್ರೆ ಪರ್ವತಗಳು. ಇಲ್ಲಿ ಪರ್ವತ, ಇಲ್ಲಿ ನಗ, ಸೊ ಪರ್ವತಗಳಿಗೆ ನಗ ಅಂತ ಹೇಳ್ತಾರೆ. ಸೊ ಈ ನಗಗಳಿಗೆ ಅಭಿಮಾನಿಗಳು, ಈ ಅಭಿಮಾನಿಗಳು ಯಾರ್ಯಾರಿದ್ದಾರೆ ಅಂದ್ರೆ ನಾವು ನೋಡ್ತೀವಲ್ಲ, ಹಿಮವಾನ್ ಇದ್ದಾನೆ, ಹಿಮಾಲಯ ಅಂತ ಹೇಳ್ತೀವಿ, ಹಿಮವಾನ್ ಇದ್ದಾನೆ, ಮಂದರ, ಮೇರು ಪುತ್ರ, ಗಂಧಮಾದನ, ಶಯ್ಯಾದ್ರಿ, ಇದೆಲ್ಲ ಇರ್ತಾರ. ಈ ದೇವತೆಗಳು ಈ ಪರ್ವತಗಳಿಗೆಲ್ಲ ಅಭಿಮಾನಿಯಾಗಿದ್ದನ್ನು ವಿಶೇಷವಾಗಿ ಇಲ್ಲಿ ಹೇಳಿರು. ಸೊ ಎಲ್ಲ ನಮ್ಮ ಕಣ್ಣು ಮುಂದೆ ಇವಾಗ ಏನೋ ಪರ್ವತ ಕಾಣಿಸುತ್ತೆ ಅಂದ್ರೆ ಅದಕ್ಕೆ ಹೋಗಿ ಅದೇ ಅಲ್ಲಿ ವಿಶೇಷ ಸನ್ನಿಧಾನ ಇಲ್ಲ, ಸಹಜ ಇಲ್ಲ, ಇಲ್ಲಿ ಹೇಳೋದು ನಗಗಳ ಅಭಿಮಾನಿಗಳೇನಿಪ ಸುರರುಗಳು ಸಹಜಾಚಲ ಅಂತ ಇಲ್ಲಿ ಮೆನ್ಷನ್ ಮಾಡೋದು ಶುದ್ಧ ಅಂತ ಹೇಳ್ತಾರೆ. ಶುದ್ಧ ಅಂದ್ರೆ ಅಲ್ಲಿ ಸ್ವಯಂ ಆಗಿ ಯಾವಾಗಿ ಬ್ರಹ್ಮಾಂಡ ರಚನೆ ಆಯಿತೋ ಆವಾಗಲೇ ಸನ್ನಿಧಾನ ಸಹಿತವಾಗಿ ಭಗವಂತ ನಿಂತಿರ್ತಾರೆ. ಅದಕ್ಕೆ ಸಾಳಗ್ರಾಮ ಅಂತ, ಸಾಳಗ್ರಾಮ ಅಂದ್ರೆ ನಮ್ಮ ಕೈಯಲ್ಲಿ ಇರುವಂತ ಚಿಕ್ಕದು ಅಂತ ನಾವು ತಿಳ್ಕೊಡ್ತೀವಿ. ಬನಂಜಾಚಾರ್ಯ ಹೇಳುವಾಗ ಆ ಗಂಡಕಿ ನದಿ ಆ ಪ್ರದೇಶ ಇದೆಲ್ಲ ಎಂಟೈರ್ ಪ್ರದೇಶ ಅವ್ರು ಹೇಳ್ತಾರೆ, ಅದು ಪೂರ ಸಾಳಗ್ರಾಮ, ಸಾಳ ವೃಕ್ಷದಿಂದ ಕೂಡಿರುವಂತ ಜಾಗ ಆದ ಕಾರಣದಿಂದ ಸಾಳಗ್ರಾಮ ಅಂತ ಅದಕ್ಕೆ ಹೇಳ್ತಾರ ಅವರು. ಸೊ ಆ ಒಂದು ವಿಶೇಷ ಪ್ರದೇಶ ಪ್ಲಸ್ ಇದು ಜತೆ ಜೊತೆಯಲ್ಲಿ ತೀರ್ಥಕ್ಷೇತ್ರಗಳು ಅದು ಎರಡೂ ಬಂದ್ಬಿಡಬೇಕು. ತೀರ್ಥಕ್ಷ ವಿಶೇಷವಾಗಿ ಪುಣ್ಯತೀರ್ಥ ಪುಣ್ಯಕ್ಷೇತ್ರ ಅಂತೆಲ್ಲ ನಾವು ಹೇಳ್ತೀವಲ್ಲ, ಇಟ್ಸ್ ನಾಟ್ ಲೈಕ್ ಎನಿ ಅದರ್ ಪ್ಲೇಸ್. ಸೊ ವಿಶೇಷ ಅಲ್ಲಿ ಅಲ್ಲಿ ಹೋಗಿದ್ರೆ ನೀವು ಪ್ರಯಾಗಕ್ಕೆ ಹೋದ್ರೆ ಪ್ರಯಾಗದಲ್ಲಿ ಏನು ಮಾಡ್ತೀರಿ ನೀವು? ಆವಾಹನ ಮಾಡ್ತೀರಾ? ಮಾಡೋದಿಲ್ಲ. ಆ ಗಂಗೆಯಲ್ಲೇ ಎಲ್ಲ ಮಾಡೋದು, ಗಂಗೆಯಲ್ಲೇ ಪೂಜೆ ಮಾಡೋದು, ಗಂಗೆ ಜಲ ಪ್ರೋಕ್ಷಣ ಮಾಡ್ಕೊಳ್ಳೋದು, ಗಂಗೆಯನ್ನ ತುಂಬಿಸಿಕೊಂಡು ಆ ನೀರನ್ನ ತುಂಬಿ ನಮ್ಮ ಮನೆಯಲ್ಲಿನೂ ನೀರು ಬರುತ್ತೆ, ಇದನ್ನು ಅಲ್ಲಿಂದ ತುಂಬಿಸಿಕೊಂಡು ಬರೋದು, ಇದೆಲ್ಲ ಮಾಡ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಸಹಜವಾಗಿ ಅವನು ನಿಂತು ನಮ್ಗೆ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಗಂಗಾ ಥಾಳಿ ಇಟ್ಕೊಂಡಿರ್ತೀವಿ, ಎಲ್ಲೆಲ್ಲೋ ಹಾಕಿರ್ತೀವಿ, ಅದೇ ಒಂದು ವಿಗ್ರಹ ಇದ್ರೆ ಅದೇ ಶ್ರೇಷ್ಠ ಅಂತ ಅಲ್ಲಿ ಒಂದು ಇಟ್ಟುಕೊಂಡು ಅದಕ್ಕೆ ನಾವು ಪೂಜೆ ಮಾಡ್ತೀವಿ. ಬಟ್ ಆಕ್ಚುಲಿ ಆ ಗಂಗೆಯಲ್ಲಿ ನಿತ್ಯ ಸನ್ನಿಧಾನ, ಈ ತುಳಸಿಯಲ್ಲಿ 3 ತಿಂಗಳು ಆದ ಮೇಲೆ ಇರುವಂತಹ ತುಳಸಿಯಲ್ಲಿ ಎಂಥ ಸನ್ನಿಧಾನ ಇದೆಯೋ ಅದೇ ಸನ್ನಿಧಾನ ಗಂಗಾ ಜಲದಲ್ಲಿ ಇದೆ. ಹಾಗೇನೆ ಚಕ್ರಾಂಕಿ, ಸಾಳಗ್ರಾಮ ಇದೆಲ್ಲ ವಿಶೇಷವಾಗಿರುವಂತದ್ದು. ಹಾಗೇನೆ ತೀರ್ಥಕ್ಷೇತ್ರಗಳು, ಆ ಒಂದು ಕ್ಷೇತ್ರ ಅದಿಲ್ಲಿನ ತೀರ್ಥಕ್ಷೇತ್ರಗಳಲ್ಲಿ ಸ್ವಯಂ ಅಲ್ಲಿನೂ ಕೆಲವೊಮ್ಮೆ ಸ್ವಯಂ ವ್ಯಕ್ತವಾಗಿರುವಂತದ್ದು ಇದೆ. ವೆಂಕಟಾದ್ರಿ ಇದೆ, ತೋತಾದ್ರಿ ಇದೆ, ಮುಂತಾದ ಜಾಗಗಳು ಅನೇಕ ತೀರ್ಥ ಪ್ರಬಂಧದಲ್ಲಿನೂ ಕವರ್ ಮಾಡಿದ್ದಾರೆ ಅದೆಲ್ಲ. ಹಾಗೆ ಸ್ವಯಂ ಆಗಿರುವಂತದ್ದು ಇರುತ್ತೆ. ಸೊ ಇದಕ್ಕೆ ಇಲ್ಲಿ ಹೇಗೆ ನೋಡ್ಬೇಕು, ಇವಾಗ ಚಕ್ರಾಂಗಿದೆ ನಮ್ಮ ಮನೇಲಿ ಇದೆ, ಅವ್ರ ಗಂಗಾ ಥಾಲಿ ಇದೆ, ಗಂಗೆ ಒಳಗೆ ಹೀಗೆ ಚಿಂತನೆ ಮಾಡ್ತೀವಿ. ಬಟ್ ವಿಶೇಷವಾಗಿ ಏನು ಚಿಂತನೆ ಇಲ್ಲಿ ಮಾಡ್ಬೇಕು, ಅದು ಎಸ್ಪೆಷಲಿ ಇಲ್ಲಿ ಬರೋದು ಆ ಒಂದು ಶಿಲೆಗಳನ್ನ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ. ಚಕ್ರಾಂಕಿ ತಗೊಳ್ಳಿ, ಸಾಳಗ್ರಾಮ ಪೂಜೆ ನೋಡ್ತಾ ಇದ್ದೀರಾ, ಸಾಳಗ್ರಾಮ ಪೂಜೆ ನೋಡೋವಾಗ ಅಲ್ಲಿ ನಮ್ಗೆ ತಿರ್ಗಾ ಈ ಗೋಳಕ, ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ, ಗೋಳಕ ಚಿಂತನೆ ಇಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ಏನರ್ಥ ಅಂತ ನೋಡೋಣ. ಇವಾಗ ಇದಕ್ಕೆ ಇದು ನಮ್ಗೆ ಕಣ್ಣು ಮುಂದೆ ಇವಾಗ ಕಾಣೋದು ಇದು ಎಲ್ಲವೂ ಜಡವೇ, ಎಲ್ಲ ಜಡ ಇದ್ದ ಮೇಲೆ ಅಲ್ಲಿ ಒಂದು ಅಭಿಮಾನಿ ದೇವತೆಗಳೇ ಇರಲೇಬೇಕು, ಜಡ ದೇವರಲ್ಲ. ಸೊ ಸಾಳಗ್ರಾಮನೇ ದೇವರು ನೋಡಿದ್ರ ಮಹಾ ಅನರ್ಥ, ಸಾಳಗ್ರಾಮ ಪೂಜೆ ಮಾಡಿನೂ ಮಹಾ ಅನರ್ಥ ನಮ್ಗೆ ಆಗ್ಬಿಡತ್ತೆ, ಚಕ್ರಾಂಕಿ ನೋಡಿನೂ ಮಹಾ ಅನರ್ಥ ಆಗ್ಬಿಡತ್ತೆ. ಅದಕ್ಕೆ ಅವ್ರು ಏನ್ ಹೇಳ್ತಾರಂದ್ರೆ, ಇಲ್ಲಿ ಈ ದೇವತೆ ಈ ಪರ್ವತಾಭಿಮಾನಿ ದೇವತೆಗಳು ಹಿಮವಾನ್, ಮೇರು, ಮಂದಾರ ಮುಂತಾದ ಏನೇನು ನಮ್ಗೆ ಸಹ ಅದು ಏನೇನು ಪಾಪ್ಯುಲರ್ ಅಲ್ಲಿ ಬಂದಿರುವಂತಹ ವಿಶೇಷವಾದ ಪರ್ವತಗಳ ಹೆಸರುಗಳು ಗೊತ್ತಿದೆಯೋ ಅದಕ್ಕೆ ಅಭಿಮಾನಿ ದೇವತೆಗಳು ಇರ್ತಾರೆ, ಅವರನ್ನ ಫಸ್ಟ್ ಲೇಯರ್ನಿ ಇಟ್ಕೊಳ್ಳೋದು, ಆಮೇಲೆ ನಾವು ಗರುಡ ಶೇಷ ರುದ್ರನ್ನ ಇಟ್ಕೊಳ್ಳೋದು, ಅವರೇ ಮುಖ್ಯವಾಗಿ ಆಗ್ತದೆ. ಅಫ್ಕೋರ್ಸ್ ವಾಯುದೇವರು ಇದ್ದೇ ಇದ್ದಾರೆ. ಸೊ ಇದನ್ನ ನಾವು ಇಟ್ಟುಕೋಬೇಕು. ಸೊ ಸುರರುಗಳು ಸಹಜ ಛಲಗಳೇ ಗಳಿಗೆ ಮಾನಿನಿಗಳೆನಿಸಿ, ಇವರುಗಳು ಮಾನಿನಿಗಳು, ಮಾನಿನಿಗಳ ಅಭಿಮಾನಿಗಳು ಈ ದೇವತೆಗಳೇ. ಇದಕ್ಕೆ ಅಭಿಮಾನಿ ದೇವರು ಇಟ್ಟಿದ್ದಾನೆ, ಅಭಿಮಾನಿ ದೇವತೆಗಳು, ಪರ್ವತಾಭಿಮಾನಿ ದೇವತೆಗಳಾಗೆ ಇವರನ್ನ ಇಟ್ಟಿದ್ದಾನೆ. ಇವರು ಏನ್ ಮಾಡ್ತಾರೆ ಅಲ್ಲಿ ಇದ್ದು ಏನ್ ಮಾಡ್ತಾ ಇದ್ದಾರೆ ಇವರಿಗೂ, ಯಾಕೆ ಆ ವಿಶೇಷ ವ್ರತ ಅಂದ್ರೆ, ಶ್ರೀ ವಾಸುದೇವನ ಪೂಜಿಸುತ್ತಲಿಹರು ಅಂದ್ರೆ, ಇವರು ಯಾರನ್ನ ಪೂಜೆ ಮಾಡ್ತಾರೆ ಅಲ್ಲಿ ಟಂಕಿ ಭಾರ್ಗವ ಬಂದಿದ್ದ, ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸುದೇವ ಇದನ್ನ ಬಂದಿದೆ ನಮ್ಗೆ ಛಲಪ್ರತೀಕಗಳಲ್ಲಿ ಬಂದ್ರೆ. ಇಲ್ಲಿ ಏನ್ ಬರ್ತಾನೆ ಅಂದ್ರೆ ವಾಸುದೇವ, ಮೋಕ್ಷ ಪ್ರದಾಯಕ ವಾಸುದೇವ. ಏನ್ ವಿಶೇಷ ಇಲ್ಲಿ ಅಂದ್ರೆ ಹೇಳ್ತಾರೆ, ಇದು ನಾವು ಸಾಳಿಗ್ರಾಮದಲ್ಲಿ ನೋಡ್ತೀವಿ ಅಂದ್ರ ಈ ಒಂದು ಚಿಂತನೆ ಮಾಡೋವಾಗ ನಾವು ನೋಡಿದೀವಿ ಅಲ್ಲಿ ವಾಸುದೇವ ರೂಪದಿಂದ ಇದ್ದಾನಂದ್ರೆ ಏನು ವಾಸುದೇವ ರೂಪ, ವಾಸುದೇವ ರೂಪ ಅಂಬೋದು ಇದೆಲ್ಲ ನೋಡಿದೀವಿ. ಆಚ್ಛಾದನ ತೆಗಿತಾನೆ, ಅದು ನೆಕ್ಸ್ಟ್ ಫಲ ಕೊಟ್ಟಿದ್ದಾರೆ ನೋಡುವ ಮೂಲಕವಾಗ ಬರುವಂತ ಫಲ. ಬಟ್ ಏನಂತ ಅವ್ರು ನೋಡೋದು ಅಂದ್ರೆ 3ನೇ ಸಂಧಿಗೆ ಹೋಗ್ಬೇಕು. 3ನೇ ಸಂಧಿಯಲ್ಲಿ ಯಾರಿವನು ವಾಸುದೇವ ಅಂದ್ರೆ, ಪುರುಷ ರೂಪತ್ರೆ ಪುರಾತ 3 ರೂಪದಿಂದ ಇದ್ದಾನೆ ಅಂತ ನಾವು ನೋಡಿದೀವ್ರ, ಅವನೇ ಅಂದ್ರೆ ಆ ಸಾಳಿಗ್ರಾಮದಲ್ಲಿ ಆ ಚಕ್ರಾಂಕಿದಲ್ಲಿ ಆ ವೆಂಕಟಾದ್ರಿ ಶೇಷ ತೋತಾದ್ರಿ ಮುಂತಾದ ಜಾಗೆಯಲ್ಲಿ ಇರುವಂತ ಭಗವಂತನ ಯಾರನ್ನ ಇವರು ಪೂಜೆ ಮಾಡ್ತಾರಂದ್ರೆ, ಈ ಬ್ರಹ್ಮಾಂಡಕ್ಕೆ ಹೊರಗೆ ಇರುವಂತ ಒಂದು ಪುರುಷ ರೂಪ, ಬ್ರಹ್ಮಾಂಡದ ಒಳಗೆ ಇರುವಂತಹ ಪುರುಷ ರೂಪ, ಆಮೇಲೆ ಈ ಪಿಂಡಾಂಡ ನಮ್ಮ ನಮ್ಮಂದ್ರೆ ಎಲ್ಲಾ ಜೀವರ ಆ ಒಂದು ಸ್ಥೂಲ ಶರೀರದಲ್ಲಿ ಅಕ್ಕೋಸ್ ಅಂತರ್ಯಾಮಿ ಇದ್ದೇ ಇದ್ದಾನೆ. ಸ್ಥೂಲ ಶರೀರ ಅಂಬೋ ಒಂದು ಪುರದಲ್ಲಿ ಇರುವಂತಹ ಪುರುಷ, ಈ ಪುರುಷಾಕಾರ ಅವನು ಹೇಗಿದ್ದಾನೆ, ಪುರುಷಾಕಾರದಿಂದ ಇದ್ದಾನೆ. ಯಾಕೆಂದ್ರೆ ಒಂದು ಹ್ಯೂಮನ್ ಬಾಡಿ ಬಂದಾಗ್ಲೇ ಈ ಚಿಂತನೆ ಬರುತ್ತೆ, ಸೊ ಪುರುಷಾಕಾರನೇ ಚಿಂತನೆ ಮಾಡೋದು, ಸೊ ಪುರುಷ ಅಂತ. ಇದನ್ನೇ ಭಾಗವತದಲ್ಲಿನೇ ಹೀಗೆ ಹೇಳ್ತಾರೆ. ಭಾಗವತದಲ್ಲಿ ದೇವರು ಮೂರು ರೂಪ ಇಲ್ಲ ನಾಲ್ಕು, ಅಲ್ಲಿ ಮೂರು ಅಂದ್ರೆ ಶ್ವೇತದೀಪ ವೈಕುಂಠ ಅನಂತಾಸನ ಅಂಬ ಮೂರು, ಅವನ ಪಾದ ಆ ಮೂರು ಪಾದ ನಾಲ್ಕು ಪಾದ ಅಂತೆಲ್ಲ ಹೇಳ್ತಿಲ್ಲ, ಮೂರು ಪಾದ ಅಲ್ಲಿ ಇಟ್ಟಿದ್ದಾನೆ, ಒಂದು ಪಾದ ಈ ಸಂಸಾರದಲ್ಲಿ ಇರುವಂತ ಎಲ್ಲಾ ಕಡೆನು ಇಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದನ್ನ ವಿವರಣೆ ಮಾಡುವಾಗ ಏನು ಒಂದು ಪಾದ ಅಂದ್ರೆ ಅವನು ಬೇರೆ ಯಾರು ಇಲ್ಲ, ಯಜ್ಞ ಪುರುಷ ಅಂತ ಹೇಳ್ತಾರೆ. ಯಜ್ಞ ಪುರುಷ ಅಂದ್ರೂ ಪುರುಷ ಅಂದ್ರೂ ಒಂದೇ ಆಗುತ್ತೆ. ಯಜ್ಞ ಪುರುಷ ಯಾಕೆಂದ್ರೆ ಎಲ್ಲವನ್ನೂ ಅವನು ಸ್ವೀಕಾರ ಮಾಡ್ತಾನೆ, ನಾವು ಕೊಡುವುದೆಲ್ಲ ಸ್ವೀಕಾರ ಮಾಡಿ ನಮ್ಗೆ ಫಲಪ್ರದನಾಗಿದ್ದಾನೆ. ಅದೇ ಅಭಿಷ್ಟ ಕೊಡುವಂತ ವಾಸುದೇವ ರೂಪ. ಸೊ ಅದಕ್ಕೆ ಹೇಳ್ತಾರೆ, ಸೊ ಈ ವಾಸುದೇವ, ಸೊ ಶ್ರೀ ವಾಸುದೇವನ ಇಂಥ ವಾಸುದೇವ ರೂಪವನ್ನ ಇವರು ಈ ದೇವತೆಗಳು ಉಪಾಸನೆ ಮಾಡ್ತಾರೆ. ಉಪಾಸನೆ ಮಾಡ್ತಾರಂದ್ರೆ 24/7 ಆ ವಾಸುದೇವನನ್ನ ನೋಡುತ್ತಾ ಚಿಂತನೆ ಮಾಡುತ್ತಾ ಪೂಜೆ ಮಾಡುತ್ತಾ ಇರ್ತಾರಲ್ಲಿ. ಅವ್ರು ಹೀಗೆ ಮಾಡ್ತಾರ ಅಂತ ನಾವು ಅವ್ರ ಜೊತೆಲಿ ನಾವು ಪೂಜೆ ಮಾಡುವಂತ ಭಾವನೆ ಪೂಜೆ ಮಾಡ್ತಾರ. ಅಲ್ಲಿ ವಾಸುದೇವ ರೂಪ ಸನ್ನಿಹಿತನಾಗಿದ್ದಾನೆ. ಸಾಕ್ಷಾತ್ ಅವರೇ ಸನ್ನಿಹಿತನಾಗಿದ್ದ ಕಾರಣದಿಂದ, ಸ್ವಯಂ ವ್ಯಕ್ತನಾಗಿರುವಂತ ಕಾರಣದಿಂದ ಅದಕ್ಕೆ ಯಾವ ದೋಷ ಯಾವುದು ಎಲ್ಲಿ ಹಾಕಿದ್ರು ಸಾಳಗ್ರಾಮ ಎಲ್ಲೋ ಆಗ್ಬಿಡ್ತಾರೆ. ಅದನ್ನ ಯಾರೋ ತಕೊಳ್ತಾರೆ, ಅದಕ್ಕೇನೋ ಶುದ್ಧೀಕರಣ ಅದೆಲ್ಲ ಮಾಡಬೇಕಾದ ಇಲ್ಲ. ಇದ್ರ ಜೊತೆಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತಾರೆ. ಹೀಗೆ ಸಂಕಷ್ಟ ಒಡೆಯರ್ ಇದಕ್ಕೆ ಇನ್ನೂ ಸ್ಪಷ್ಟೀಕರಣ ಮಾಡ್ತಾರೆ. ಅವ್ರು ಏನ್ ಸ್ಪಷ್ಟೀಕರಣ ಮಾಡ್ತಾರೆ ಅಂದ್ರೆ ಹೇಳ್ತಾರೆ, ಸೊ ನಿಮ್ಗೆ ಇವಾಗ ಚಕ್ರಾಂಕಿ ಇದೆ, ನಿಮ್ಮ ಮನೇಲಿ ಒಂದು ಚಕ್ರಾಂಕಿ ಏನಾಗಿದೆ ಅಂತ ಅಂದ್ಕೊಳ್ಳಿ, ಆ ಸಾಳೆಗ್ರಾಮ ತಗೊಳ್ಳಿ. ಈ ಚಕ್ರಾಂಕಿ ಇದೆ, ಸೇಮ್ ಥಿಂಗ್ ಪರ್ವತಗಳು. ತಿರುಪತಿಗೆ ಹೋಗ್ತೀರಾ, ತಿರುಪತಿಗೆ ತಿರುಮಲ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಏನು ಮಾಡ್ತಾರೆ ಜನಗಳು, ಅಲ್ಲಿ ಕಸ ಬೆಳೀತಾರೆ, ಅದನ್ನ ಶುದ್ಧೀಕರಣ ಮಾಡ್ತಾರೆ, ಅದನ್ನ ಎಲ್ಲಾ ರೀತಿಯಿಂದ ಕ್ಲೀನ್ ನ್ಯಾಚುರಲ್. ಅದು ಓ ಅದು ಪರ್ವತ, ಅದು ಬಂದು ಈ ಪರ್ವತ ರೂಪದಲ್ಲಿ ಅಲ್ಲೇ ಸಾಕ್ಷಾತ್ ಆಗಿ ಭಗವಂತ ನಿಂತಿದ್ದಾನೆ, ಬಾಳಗ್ರಾಮ ತುಲ್ಯ, ಸೊ ಅದನ್ನ ನಾವು ಏನು ಮುಟ್ಟಬಾರದು, ಅದನ್ನ ತೊಳೆಯಬಾರದು, ಅದು ಅಂತಂತಾರ ಇಲ್ಲ. ಅದಕ್ಕೆ ಸಂಕಷ್ಟ ನೋಡಿ ಹೇಳ್ತಾರೆ, ಈ ಕೆಲಸಗಳು ಮಾಡುವಾಗ ಅಂದ್ರೆ ನಿಮ್ಮ ಚಕ್ರಾಂಕಿ ಇದೆ, ಅದನ್ನ ನೀವು ತೊಳಿತೀರಿ, ಶುದ್ಧೀಕರಣ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. ಆ ಶುದ್ಧೀಕರಣ ನೀವು ಮಾಡುವ ಯಥಾಯೋಗ್ಯವಾಗಿ ತಕ್ಕೋಬೇಕು. ಅದು ಶುದ್ಧೀಕರಣ ಮಾಡುವಾಗ ಇದು ಆಗಲಿ ಯಾವುದೇ ಆಗಲಿ ದೇವರ ಪ್ರತಿಮೆಗಳು, ಇದು ಎರಡಕ್ಕೇನೋ ಅವ್ರು ಹೇಳ್ತಾರೆ, ದೇವರ ಪ್ರತಿಮೆಗಳಾಗಲಿ, ನಿಮ್ಗೆ ಯಾರೋ ಒಬ್ರು ಪ್ರತಿಮೆ ಕೊಟ್ಟಿದ್ದಾರೆ, ಆ ಪ್ರತಿಮೆಗಳು ಅಯ್ಯೋ ಅದು ದೇವರಿಗೆ ನಾವು ಅದು ಸೀಗಾಕಾಯಿ ಹಚ್ಚಬಾರದು, ಅದನ್ನ ತಿಕ್ಕಬಾರದು, ಹೀಗೆ ಹಾಗೆ ಹಾಗೆ ಕೊಳಕ್ಕಾಗಿ ಇಟ್ಕೋಬೇಕು, ಹಾಗೆಲ್ಲ ಅಂತಾರೆ. ಕ್ಲೀನ್ ಮಾಡಬೇಕು ಅದನ್ನ, ಅದು ಪ್ರಕಾಶವಂತನಾಗಿ ಮಾಡಬೇಕು. ಮಾಡುವಾಗ ದೇವರ ಏನು ಬೇಕು ಇಲ್ಲಿ ಅಂದ್ರೆ, ಏನೋ ಒಂದು ಪಾತ್ರ ತಿಕ್ಕೋದರ ತಿಕ್ಕುತ್ತೀನಿ ಅಂತ ಭಾವನೆ ಇಲ್ಲ. ಇದು ಒಂದು ಕೃತ ಪ್ರತೀಕ ಇದ್ರೆ ಕೃತ ಪ್ರತೀಕ, ಅದರ ಬೇರೆ ಏನಾದ್ರು ಇದ್ರೆ ತಿರುಪತಿ ಮುಂತಾದ ಕ್ಷೇತ್ರಗಳು ಅಲ್ಲಿ ಕೆಲಸಗಳು ಮಾಡ್ತಾರೆ. ಮಾಡುವಾಗ ಇದು ಕ್ಷೇತ್ರ, ಇದು ಒಳಗೆ ಭಗವಂತ ಈ ರೀತಿಯಿಂದ ಆ ಗೋಳಕ ಚಿಂತೆ, ದೇವರು ಹೇಗಿದ್ದಾರೆ, ಈ ಪರ್ವತ ಅಭಿಮಾನಿಗಳಿಗೆ ಇದ್ದಾರೆ, ಯಾರು ಪೂಜೆ ಮಾಡುತ್ತಾರೆ ಅಂತ ತಿಳ್ಕೊಳ್ಳೋದು. ಅವನೇ ವಾಸುದೇವ ನನ್ನ ಒಳಗೇನೆ ಇದ್ದಾನೆ ಅಂತ. ಸೊ ಹೀಗೆ ದೇವರ ಚಿಂತನೆಯಿಂದ ಅದನ್ನ ಶುದ್ಧೀಕರಣ ಮಾಡುವಾಗ ಮಾಡಬೇಕು ಅಂತ ಹೇಳ್ತಾರೆ. ಮಾಡಬೇಕು ಅದನ್ನ ಯಾವ್ದು ಕ್ಲೀನ್ ಅಂತ ಹೇಳ್ತಾರೆ. ಅದು ಯಥಾಯೋಗ್ಯವಾಗಿ ಸಾಳೆಗ್ರಾಮ ಹೇಗೆ ಕ್ಲೀನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು. ಸೊ ಇದು ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಅಂತ ಇಂಡಿಸ್ಕ್ರಿಮಿನೇಟ್ಲಿ ಮಾಡಬೇಕು ಅಂತಿಲ್ಲ. ತಾತ್ಪರ್ಯ ಏನು ಅಂದ್ರೆ, ನಮ್ಮ ಮನೆಯಲ್ಲಿ ಒಂದು ವಿಗ್ರಹ ಇದ್ರೆ ಅದನ್ನ ನಾವು ಸ್ವಚ್ಛವಾಗಿ ಏನೇನು ಹಾಕ್ತಿರೋ ನೀವು ಅದನ್ನ ಹಾಕಿ ಕಿತ್ತಿ ಅದನ್ನ ಶುಭ್ರ ಮಾಡಬೇಕು, ಮಾಡೋವಾಗ ಚಿಂತನೆ ಬೇಕು ಅಂಬೋದು. ಸೊ ಇದು ಹೇಳ್ಬಿಟ್ಟು ಶ್ರೀ ವಾಸುದೇವನ ಪೂಜಿಸುತ್ತಲಿಹರು ಸ್ವಗತ. ಹೇಗೆ ಪೂಜೆ ಮಾಡಬೇಕು ಅದು ಹಿಂದೆ ನೋಡಿದೀವಿ. ಏನು ನಮ್ಗೆ ಅನ್ವಯ ವ್ಯತಿರೇಕದಿಂದ ಪೂಜೆ ಮಾಡಬೇಕು, ಸ್ವಗತ ಭೇದ, ಅದ್ರ ಜೊತೆಲಿ ಸ್ವಗತ ಭೇದ ಅದೇ ಆಗತ್ತೆ. ಸ್ವಗತ ಭೇದ ಅಂದ್ರೆ ಇಲ್ಲಿ ಇರುವಂತ ಈ ಮೂರು ಲಲಿತ ಪಂಚ ತ್ರಯ ಅಂತ ಹೇಳಿದ್ದಾರೆ. ಲಲಿತ ಪಂಚ ಮತ್ತು ತ್ರಯ ಹೇಳಿದ್ದಾರೆ. ತ್ರಯ ಏನು ಅಂದ್ರೆ ಈ ಒಂದು ಕೃತ ಪ್ರತೀಕ, ಆಮೇಲೆ ಸಹಜಾಚಲ ಮತ್ತು ಚೇತನ ಅಂತ ಮೂರು ಡಿವಿಷನ್. ಆ ಇಲ್ಲಿ ನಾಲ್ಕು ಅಂತ ಹೇಳ್ತಾ ಇದ್ದಾರೆ. ನಾಲ್ಕು ಅಂತ ಬಂದ್ರೆ ಏನ್ ಮಾಡ್ತೀರಾ, ಚೇತನದಲ್ಲಿ ಎರಡು ಪುರುಷ ಸ್ತ್ರೀ, ಜಡಗಳಲ್ಲಿ ಎಷ್ಟು, ಎರಡು, ಒಂದು ಸಹಜ ಇನ್ನೊಂದು ಕೆತ್ತಲ್ಪಟ್ಟ ಕೃತ ಪ್ರತೀಕ. ಸೊ ಹೀಗೆ ನಾಲ್ಕು. ಐದು ಅಂದ್ರೆ ಏನಾಗತ್ತ, ಐದು ಅಂದ್ರೆ ಏನಾಗತ್ತ ಅಂದ್ರೆ ಒಂದು ಛಲ ಇಟ್ಕೋಬೇಕು, ಆಮೇಲೆ ಇನ್ನೊಂದು ಕೃತ ಇಟ್ಕೋಬೇಕು, ಇನ್ನೊಂದು ಸಹಜ ಅಂತ ಬಂದಾಗ ಅಲ್ಲಿ ತೀರ್ಥಕ್ಷೇತ್ರ ಆಡ್ ಮಾಡ್ಕೋಬೇಕು, ಅದಲ್ಲಿ ಇರುವಂತಹ ಸಬ್ ಡಿವಿಷನ್ ಮಾಡಿದ್ರ ಫೈವ್. ಸೊ ಇದು ವಿವಕ್ಷೆ. ಸೊ ನೀವು ಮೂರು ಅಂತ ಹೇಳ್ತೀರಾ, ನಾಲ್ಕು ಅಂತ ಹೇಳ್ತೀರಾ, ಐದು ಅಂತ ಹೇಳ್ತೀರಾ ಅಂದ್ರೆ ಇನ್ ವಾಟ್ ಹೌ ಯು ಅಂಡರ್ಸ್ಟ್ಯಾಂಡ್ ಇಸ್ ಇಂಪಾರ್ಟೆಂಟ್, ನಾಟ್ ದ ನಂಬರ್. ಮೂರು ಅಂತ ಹೇಳಿದ ಯಾವ್ದು ಮೂರು, ನಾಲ್ಕು ಅಂದ್ರೆ ಯಾವ್ದು ನಾಲ್ಕು, ಐದು ಅಂದ್ರೆ ಯಾವ್ದು ಐದು. ಸೊ ಹೀಗೆ ಇನ್ನೊಂದು ಗೋಳಕ ಚಿಂತನೆಯಿಂದನು ಕೊಟ್ಟಿದ್ದಾರೆ. ಈ ಗೋಳಕ ಚಿಂತನೆ ನಾವು ನೋಡೋಣ. ಅದಕ್ಕೆ ಮುಂಚೆ ಇದು ಸ್ವಗತ ಭೇದ ವಿವರ್ಜಿತನ, ಸ್ವಗತ ಭೇದ ವಿವರ್ಜಿತ ದೇವರಲ್ಲಿ ಎಲ್ಲಿ ಇದನ್ನು ಸಾಳಗ್ರಾಮದಲ್ಲಿ ಇರುವಂತ. ಸೊ ಆ ಪ್ರತೀಕಕ್ಕೆ ನಾವು ಆ ಒಂದು ಅಧಿಷ್ಠಾನ ವಿಶೇಷ ಹೇಳ್ತಾ ಹೊತ್ತಿ ಹೊತ್ತು ಸಾಳಿಗ್ರಾಮ, ಸಾಳಗ್ರಾಮದಲ್ಲಿ ಇರುವಂತ ದೇವ್ರು. ಇವಾಗ ಏನಾಯ್ತು ನಮ್ಗೆ ಅಂದ್ರೆ ಸಹಜವಾಗಿರುವಂತ ಸಾಳಿಗ್ರಾಮ ಶ್ರೇಷ್ಠ, ಅಫ್ಕೋರ್ಸ್ ಅಧಿಷ್ಠಾನ ಶ್ರೇಷ್ಠ. ಅಲ್ಲಿ ಇರುವಂತ ಭಗವಂತ ಪ್ರತೀಕದಲ್ಲಿ, ಕೃತ ಪ್ರತೀಕದಲ್ಲಿ ಇರುವಂತ ಭಗವಂತ, ಛಲ ಪ್ರತಿಮೆಗಳಲ್ಲಿ ಇರುವಂತ ಭಗವಂತ. ಇವಾಗ ಏನು ಅನ್ವಯ ನೋಡ್ತಾ ಇದ್ದೀವಿ, ಅನ್ವಯದಲ್ಲಿ ಅದು ನೋಡಿದ್ದಂತೆ ಅನ್ವಯದಲ್ಲಿ ಸ್ವಗತ ಭೇದ. ಸ್ವಗತ ಭೇದ ಅಂದ್ರೆ ಸ್ವ ಅಂದ್ರೆ ಅವನಲ್ಲಿ, ದೇವನಲ್ಲಿ. ಇವಾಗ ನೋಡೋದು ನಾ ದೇವನಲ್ಲಿ ಯಾವ ವಿಧ ಭೇದವೂ ಇಲ್ಲ ಅಂತ ತಿಳ್ಕೋಬೇಕು. ದೇವರಲ್ಲಿ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತಿಭೆ. ನಾಲ್ಬಗೆ ಅಂದ್ರೆ ಚೇತನದಲ್ಲಿ ಎರಡು ಸ್ತ್ರೀ ಪುರುಷ, ಜಡದಲ್ಲಿ ಕೃತ ಮತ್ತು ಸಹಜಾಚಲ ಸಹಜವಾಗಿರುವಂತದ್ದು. ಸೊ ಹೀಗೆ ನಾಲ್ಕು ನಾಲ್ಕು ಪ್ರತೀಕದಿ ತಿಳಿದು ತಿಳಿದು ಎಂಬುದಕ್ಕೆ ವ್ಯಾಖ್ಯಾನ ತುಂಬಾ ಮಾಡ್ತಾರೆ. ಬೇಸಿಕಲಿ ತಿಳಿದು ಅಂದ್ರೆ ಜಸ್ಟ್ ಲರ್ನ್ ಇಟ್ ರೀಡ್ ಇಟ್ ಹಾಗೆ. ತಿಳಿದು ಅಂದ್ರೆ ಗುರುಮುಖವಾಗಿ ತಿಳಿದು, ಚೆನ್ನಾಗಿ ತಿಳಿದು, ಅನುಸಂಧಾನದಲ್ಲಿ ಇಟ್ಟುಕೊಂಡು, ಅನುಷ್ಠಾನದಲ್ಲಿ ಇಟ್ಟುಕೊಂಡು, ಶಾಸ್ತ್ರಕ್ಕೆ ಅನುಗುಣವಾಗಿ ಇಟ್ಟುಕೊಂಡು ಎಲ್ಲವೂ ಬಂದ್ಬಿಡುತ್ತದ್ದು. ತಿಳಿದು ಪೂಜೆ ಮಾಡಿದ್ರೆ ಈ ಸಂಸಾರ ಅಂಬೋ ಒಂದು ಲಿಂಗದೇಹವನ್ನ ನಾಶ ಮಾಡ್ತಾನೆ, ಅದು ಒಂದು. ಅದು ಯಾವಾಗ್ಲೂ ಆಗತ್ತೆ. ಈವಾಗ ನನ್ಗೆ ಏನಂದ್ರೆ ಇದೂ ಮಾಡ್ತಾನೆ ದೇವ್ರು. ಏನ್ ಮಾಡ್ ಪೂಜೆ ಈ ಸಂಸಾರ, ಸಂಸಾರ ಅಂದ್ರೆ ಏನು, ದುಃಖ ಸುಖ. ದುಃಖ ಸುಖ ಅಂಬೋದು ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ವಿ ಟೇಕ್ ಇಟ್, ಮೈಂಡ್ ಹೌ ವಿ ಟೇಕ್ಸ್ ಇಟ್. ಅದು ಈ ಸಂಸಾರದಲ್ಲಿನೂ ನಮ್ದೇ ಆದಂತಹ ಸುಖ ದುಃಖ ಸುಖ ಬಂದಾಗ ವಿ ಜಸ್ಟ್ ತುಂಬಾ ಸಂತೋಷ ಆಗುತ್ತೆ. ದುಃಖ ಬಂದಾಗ ಆ ದುಃಖ ಸ್ತುತಿ ದೇವರು ಕೊಟ್ಟಾಗ ಅದನ್ನ ಜೀರ್ಣ ಮಾಡಿಕೊಂಡು ವಿ ಆರ್ ಏಬಲ್ ಟು ನಮ್ಮ ಸಾಧನೆಗೆ ಅದು ವಿಘ್ನ. ದುಃಖ ಬಂದಾಗ ದುಃಖ ಆಗತ್ತೆ ನಮ್ಮಂತವ್ರಿಗೆ, ಅದೇ ಆಗತ್ತೆ. ದಟ್ ಅದು ಬಂದು ನಮಗೆ ಇಟ್ ಶುಡ್ ನಾಟ್ ಹಿಂಡರ್ ಅಸ್ ಟು ಟೇಕ್ ದ ನೆಕ್ಸ್ಟ್ ಸ್ಟೆಪ್. ಸಾಧನ ಮಾರ್ಗದಲ್ಲಿ ನಮ್ಗೆ ಅದು ಬಾಧಕ ಆಗಬಾರದು. ಹಾಗ ಅವ್ರು ಮಾಡ್ತಾರೆ, ಸಂಸಾರ ದಾಟಿಸಿ ಮುಕ್ತರನ್ನು ಮಾಡ್ತಾರೆ. ಮುಕ್ತರು ಅಂದ್ರೆ ಇಲ್ಲಿ ಏನ್ ಮುಕ್ತರು, ಕೊನೆಯಲ್ಲಿ ಮುಕ್ತರು. ಇವಾಗ ಏನ್ ಅಂದ್ರೆ ಈ ದುಃಖದಿಂದ, ಈ ದುಃಖ ಯು ಆರ್ ಏಬಲ್ ಟು ಓವರ್ಕಮ್ ಇಟ್, ಅದನ್ನಿಂದ ನಾವು ದಾಟಿಸ್ಲಕ್ಕೆ ಆಗತ್ತೆ ಎಂಬ ಆ ಅಕ್ಟೋಬರ್ ತಂಬಲ್ಲಿ ಕೃಷ್ಣಾರ್ಪಣ ಮತ್ತು ಕೃಷ್ಣಾರ್ಪಣ ಮಸ್ತು.